శ్రీగురుభ్యో నమః. హరి ఓం. హయగ్రీవం చిదానంద విగ్రహం సదంత్రం కుశగ్రీవచ్చిదంగ్రీవనిర్మోచనం స్వనామగ్రహణాదేవాస్తగ్రహ విగ్రహం వృందావనగతం వందే బ్రహ్మరుద్రేంద్రమసిం స్వాంతస్థానంతశ్రేయాయ పూర్ణజ్ఞానరసరణస ఉత్తుంగవాత్తరంగాయ మధురుద్గాధ్వయే నమః. గురుమధురగుణజ్ఞం సద్గుణైకాధివాసం క్షమదమపరినిష్టం సత్వనిష్టం వరిష్టం సకలభిధనశిష్టం నిత్యనిర్ఘోషకష్టం భయముఖపదనిష్టం మాం భజంతు ప్రపన్నా. పూజ్యాయ రాఘవేంద్రాయ సత్యధర్మరతాయ చ భృతాం కల్పవృక్షాయ నమతాం కామధేనవే లీలాకరాచితాంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురు నమః. బ్రహ్మచర్య హరిషేదిషు విద్యావాదశారిణ ఇష్టదాన్ కష్టశత్రూన్న విద్యామాన్యాన్ మునీన్ నమః. వాజరాజపదద్వంద్వ వారిజాసప్తమానసాన్ విశ్వప్రియగురూన్ వందే మందోహం ధీమిశుద్ధయే. సత్యం సత్యం పునఃసత్యం విష్ణుతీర్థప్రసాదత సర్వే కామా భవంతే వా శుభోబింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే త్రిభీష్టదం. శ్రీగురుభ్యో నమః. హరిః ఓం. శ్రీశాంభుసేవకం నిత్యం భూతురాగ్రకులోద్భవం వాసమాదిశిలాక్షేత్రం శేషదాసగురుం భజే. ಹಾಗಾದರೆ ನಮ್ಮ ಶರೀರದಲ್ಲಿ ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ಲೋಕ ಎಲ್ಲೆಲ್ಲಿ ಯಾವ ಯಾವ ದಳ ಕಮಲ ಸಪ್ತ ಕಮಲ ಉಪಾಸನೆ ಅಂತಾರೆ ಇದನ್ನ, ಅದನ್ನೆಲ್ಲ ಹೇಳ್ತಾ ಬಂದರು. ನಿನ್ನ ಹೇಳಿದ್ದು ನೆನಪಿದೆ ಅಂತ ಕಾಣುತ್ತೆ. ಶಿರಸ್ಸಿನ ಮೇಲೆ ಯಾವ ಲೋಕ? ವೈಕುಂಠ. ಅಲ್ಲಿ ಎಷ್ಟು ದಳದ ಕಮಲ? 12 ದಳದ ಕಮಲ. ಅಲ್ಲಿರುವ ಭಗವದ್ ರೂಪ ವಾಸುದೇವ. ಪೂಜೆ ಮಾಡುವವರು ಮುಕ್ತಾ ಮುಕ್ತರು. ಕೃಷ್ಣನೇ ಇಲ್ಲಿ ಆಗತ್ತಲ್ಲ. ಹೇಗೆ ತತ್ವನ್ಯಾಸ ಮಾತೃಕಾನ್ಯಾಸ ನಮ್ಮ ಶರೀರದಲ್ಲೂ ನಾವು ಮಾಡಿಕೊಂಡು ಪ್ರತಿಮಾದಲ್ಲೂ ಮಾಡಬೇಕು ಅಂತ ಹೇಗೆ ಹೇಳುತ್ತಾರೋ ಹಾಗೆ ಇದು ಲೋಕನ್ಯಾಸ. ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಲಿಕ್ಕೆ ಮೊದಲು ಲೋಕನ್ಯಾಸ ಮಾಡಬೇಕು. ನಮ್ಮಲ್ಲೂ ಮತ್ತು ಪ್ರತಿಮಾದಲ್ಲೂ ಲೋಕನ್ಯಾಸ ಮಾಡಬೇಕು. ಅವಾಗೇನಾಗುತ್ತೆ? ಸಕಲ ಸಚ್ಚೇತನರೇ ಪ್ರತಿಮೆಯಾಗಿ ನಿಲ್ಲುತ್ತಾರೆ. ಈ ಪ್ರತಿಮೆ ಒಳಗೆ ಕದಲದ ಪ್ರತಿಮೆ ಒಳಗೆ ಕದಲುವ ಪ್ರತಿಮೆಗಳು ನಿಲ್ಲುತ್ತಾರೆ. ಅವರಲ್ಲಿ ಅನಂತ ಭಗವದ್ ರೂಪಗಳ ಅರ್ಚನೆ ಮಾಡಿದಂತ ಪುಣ್ಯ ನಮಗೆ ಸುಲಭವಾಗಿ ಸಿಕ್ಕುಬಿಡುತ್ತೆ. ಇದನ್ನು ಹೇಳಿಕೊಡ್ತಾ ಇದ್ದಾರೆ. ಹಾಗಾದರೆ ಶಿರಸ್ಸಿನಲ್ಲಿ ಯಾವ ಲೋಕ? ಸತ್ಯಲೋಕ. ಎಷ್ಟು ದಳದ ಕಮಲ? 1000 ದಳದ ಕಮಲ. ಎಷ್ಟು ಕೇಸರ? 1000 ಕೇಸರ. ಅಲ್ಲಿ ಭಗವದ್ ರೂಪ ಯಾವುದು? ಪುರುಷ ನಾಮಕ ಪದವಂತ. ಆತ ಸಹಸ್ರ ಶೀರ್ಷ ಪುರುಷ ಅಂತ 1000 ತಲೆಗಳು ಅಂದ್ರೆ ಅನಂತ ಶೀರ್ಷಗಳು ಈ ರೀತಿ ನಿಂತಿದ್ದಾನೆ. ಆತನ ಅರ್ಚನೆ ಮಾಡುವುದು ಯಾರು? ಬ್ರಹ್ಮದೇವರು. ಸಮಸ್ತ ಋಷಿಗಳು ಅಲ್ಲಿದ್ದಾರೆ. ನಂತರ ಬರುವ ಲೋಕ ಯಾವುದು? ತಪೋಲೋಕ. ಎಲ್ಲಿದೆ? ಭ್ರೂಮಧ್ಯ ಅಂದ್ರೆ ಹುಬ್ಬಿನ ಮಧ್ಯದಲ್ಲಿರುವುದು ತಪೋಲೋಕ. ಎಷ್ಟು ದಳದ ಕಮಲ? 2 ದಳದ ಕಮಲ. ಆ 2 ದಳದ ಕಮಲದಲ್ಲಿ ಯಾರು ನಿಯಾಮಕರಾಗಿ ನಿಂತಿದ್ದಾರೆ? ಭಗವದ್ ರೂಪ ಕೃಷ್ಣ ರೂಪ. ಪೂಜೆ ಮಾಡುವುದು ಗರುಡದೇವರು. ಇಲ್ಲಿ ವಿಜಯರಾಯರು ಸ್ವಲ್ಪ ತಿಳಿಸಿಕೊಡುತ್ತಾರೆ. ಆ 2 ದಳದ ಕಮಲಕ್ಕೆ ಒಂದು ದಳದಲ್ಲಿ ಬ್ರಹ್ಮದೇವರು, ಇನ್ನೊಂದು ದಳಕ್ಕೆ ವಾಯುದೇವರು ನಿಂತಿದ್ದಾರೆ. ಇದನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಸರಿ, ನಂತರ ಮತ್ತು ಚೂರು ಕಳಗೆ ಎಲ್ಲಿಗೆ ಅಂದ್ರೆ ಕಂಠ ಪ್ರದೇಶಕ್ಕೆ ಬರಬೇಕು. ಕಂಠ ಅಂದ್ರೆ ಇಂದ್ರ ಯೋನಿ ಅಂದ್ರೆ ಕಿರುನಾಲಿಗೆ ಇರುವ ಜಾಗ. ಇಂದ್ರ ಯೋನಿಯಲ್ಲಿ ಷೋಡಶಗಳ ಅರವಿಂದ ಶೋಭಿಸುವುದು ಅವಳ ವರ್ಣ. ಇಲ್ಲಿ ಒಳ್ಳೆ ಬಿಳಿಯಾದ ಕವನ ಹೇಗಿದೆ ಅಂದ್ರೆ 16 ದಳಗಳಿಂದ ಕೂಡಿದ ಕಮಲ ಇದೆ. ಈ 16 ದಳದಿಂದ ಕೂಡಿದ ಕಮಲ ನಮ್ಮ ಕಂಠ ದೇಶದಲ್ಲಿದೆ. ಇದನ್ನೇ ಏನಂತ ಕರೀತಾರೆ, ಇದ ನೈವೇದ್ಯ ನೋಲೋಕ ಧವಳ ವರ್ಣದಿಂದ ಕೊಳೆವದು ಇದ ನೈವೇದ್ಯ ನೋಲೋಕವೆಂದು ಕರೆವರು ವಿಭೂತರೆಲ್ಲ. ಇದನ್ನೇ ಜನೋಲೋಕ ಅಂತ ಕರೀತಾರೆ. ಇಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೊಂದಿಕೊಂಡಿಪ್ಪನು ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಮೂರ್ತಿ ಇಲ್ಲಿ ನಿಂತಿರೋದು. ಯಾರು ಪೂಜೆ ಮಾಡುತ್ತಾರೆ, ವೃಂದಾನಕ ಶ್ರೇಷ್ಠ ಅಭಿಪ ದೇವರಿಂದ ಪೂಜೆಯ ಕುಂಭ ನವವಿಧ ಭಕ್ತಿಯಿಂದ. ಅಹಿಪ ದೇವ, ಅಹಿ ಅಂದ್ರೆ ಹಾವು, ಅದಕ್ಕೆ ಪತಿ ಶೇಷ. ಶೇಷ ದೇವರಿಂದ ಅವರು ದೇವತೆಗಳಿಗೆ ನಿಯಾಮಕರು ಅಂತ ಶೇಷ ದೇವರಿಂದ ಪೂಜಾ ತಗೊಳ್ತಾರೆ. ಇನ್ನೊಂದು ಹೇಳುತ್ತಾರೆ, ಕಂದು ಕಂಧರ ಮಿಕ್ಕ ದಿವಿಜರೆಲ್ಲ ವಂದಿಸಿ ಕೊಳ್ಳುತ್ತಳಿ ಆನಂದದಲ್ಲಿ ಹರು. ಕಂದು ಕಂಧರ, ಕಂಧರ ಅಂದ್ರೆ ಕುತ್ತಿಗೆ, ಕಂದು ಚೂರು ಕಂದಾದ ಕುತ್ತಿಗೆ ಯಾರಿಗೆ, ರುದ್ರದೇವರು. ರುದ್ರಾದಿ ದೇವತೆಗಳೆಲ್ಲ ನಿಂತು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹೌದು, ನಮ್ಮಲ್ಲಿ ಮಾತ್ರ ಇರ್ತಾರ, ರೋಡಲ್ಲಿ ಹೋಗು ಎಲ್ಲರಲ್ಲೂ ಇರ್ತಾರ? ಎಲ್ಲರಲ್ಲೂ ಇರ್ತಾರೆ. ಈ ಬ್ರಹ್ಮಾಂಡದೊಳಗಿರುವ ಸಕಲ ಜೀವರಾಶಿಗಳಲ್ಲಿ ಇದ್ದಾರೆ. ಮತ್ತೆ ಅವರಿಗೂ ಫಲ ಕೊಡಬೇಕಲ್ಲ ಅಂದ್ರೆ ಹೇಳ್ತಾರೆ, ತಂದು ಇವರು ಫಲವ ತಿಳಿದವರಿಗೆ. ಈ ರೀತಿ ತಿಳಿದು ಅನುಸಂಧಾನ ಮಾಡಿಕೊಳ್ಳುವವರಿಗೆ ಮಾತ್ರ ಫಲ ತಂದು ಕೊಡುತ್ತಾರೆ, ಇಲ್ಲದಿದ್ರೆ ತಂದು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ 16 ದಳಗಳಿಗೆ 16, ಚಂದ್ರನಿಗೆ ಎಷ್ಟು ಕಲೆಗಳು, 16 ಕಲೆಗಳು. ಚಂದ್ರನ ಕಲೆಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಅವರು ನಮ್ಮ ಕಂಠದಲ್ಲಿ 16 ದಳದ ಕಮಲದ ಒಂದೊಂದು ದಳಗೂ ನಿಂತಿದ್ದಾರೆ. ಅವರು ಯಾರನ್ನು ಉಪಾಸನೆ ಮಾಡುತ್ತಾರೆ ಅಂದ್ರೆ ದಧಿ ವಾಮನನನ್ನು ಉಪಾಸನೆ ಮಾಡುತ್ತಾರೆ, ಚಂದ್ರ ಅಂತರ್ಗತ. ಆದ ಕಾರಣ ಇಲ್ಲಿ ಯಾರು ನಿಂತದ್ದು, ಶೇಷ ದೇವರು ದಧಿವಾಮನಾತ್ಮಕ ಲಕ್ಷ್ಮೀ ನಾರಾಯಣನನ್ನು ಚಿಂತನೆ ಮಾಡುತ್ತಾರೆ. ಚಂದ್ರಕಲಾಭಿಮಾನಿ ದೇವತೆಗಳಲ್ಲಿ ಇದ್ದಾರೆ, ಸಮಸ್ತ ದೇವತೆಗಳು ನಿಂತಿದ್ದಾರೆ. ಇದು ಜನೋಲೋಕ. ಚಂದ್ರಕಲಾಭಿಮಾನಿ ದಿವಿಜರ ಸಂತತಿ ಮಂದಿರವೇನಿಪದು ಅವಕಾಲ. ಸರಿ, ಇದು ಎಲ್ಲರಿಗೂ ಕಾಣುತ್ತಾ? ಎಲ್ಲರಿಗೂ ಕಾಣಲ್ಲ ಅಲ್ಲ, ಸಜ್ಜನರಿಗಾದ್ರೂ ಎಲ್ಲರಿಗೂ ಕಾಣುತ್ತಾ? ಎಲ್ಲರಿಗೂ ಕಾಣಲ್ಲ, ಉಪಾಸನೆ ಮಾಡಿದರೆ ಕಾಣುತ್ತೆ. ಇಲ್ಲ, ಚಿಂತನೆ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಈ ದೇವತೆಗಳ ಅನುಗ್ರಹ ಇಲ್ಲದಿದ್ದರೆ ವಿಷಯ ಗೊತ್ತಿದ್ರೂ ಮನಸ್ಸು ಬರಲ್ಲ. ಇಲ್ಲಿ ಬಿಡಪ್ಪ ಪಕ್ಕಕ್ಕೆ ಹಾಕೋಣ, ಯಾಕೆ ಸುಮ್ಮನೆ ಅಂತ ಬರುತ್ತಷ್ಟೆ ಹೊರತು ಯಾಕೆ ಒಂದ್ಸಲ ಚಿಂತನೆ ಮಾಡೋಣ ಅಂತ ಬುದ್ಧಿಯೇ ಬರಲ್ಲ. ಅದು ಕರುಣೆ ಆಗಬೇಕವರದ್ದು ಅಂತ ಹೇಳ್ತಾ ಇದ್ದಾರೆ. ಕುಂದು ಜನರ ಮನಕ್ಕೆ ಎಂದಿಗೂ ತೋರನಯ್ಯ ನಿಸ್ಸಂದೇಹದಲ್ಲಿ ನಂಬಿದವಗೆ ಮುಂದೊಲಿದು ಕೊಳ್ಳಿವನು ವೇದೈಕ ವೇದ್ಯನು. ಭಗವಂತ ನಿಸ್ಸಂದೇಹದಿಂದ ನಂಬಿದವರಿಗೆ ಬೇಗ ತನಾಗಿ ಮುಂದೊಲಿದು ಹೊಡಿತಾನೆ. ಒಂದಿಷ್ಟು ಅಹಂಕಾರ ಬಂದೋದಾಗೆ ಇಂದ್ರಗಾದರೂ ಶಿಕ್ಷೆ ಮಾಡದೆ ಬಿಡನಯ್ಯ. ಇಂದ್ರನಿಗಾದ್ರೂ ಸರಿ, ಸ್ವಲ್ಪ ಅಹಂಕಾರ ಬಂದ್ರೆ ಶಿಕ್ಷಾ ಮಾಡಿಬಿಡ್ತಾನೆ, ಸಂಶಯವೇ ಇಲ್ಲ ಅಂದ್ರು. ಯಾಕೆಂದ್ರೆ ಮಿಕ್ಕ ಇವರ ಸುಳಾದಿಗಳು ನೋಡಿದಾಗ ಇವರು ತಾವು ಬದುಕಿದಷ್ಟು ಕಾಲ ತಮ್ಮ ಸುಳಾದಿಗಳನ್ನ ಹೊರಗೆ ಹಾಕಲಿಲ್ಲ, ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕ್ತಾ ಇದ್ರು ತಮ್ಮ ಸ್ವರೂಪ ಗೊತ್ತಾಗಬಾರದು ಅಂತ. ಆದ ಮೇಲೆ ನೋಡಿದರೆ ಗೊತ್ತಾಯಿತು, ಎಲ್ಲ ಕಡೆ ಸ್ಪಷ್ಟ ಹೇಳುತ್ತಾರೆ, ನಾನು ಭೀಮನತ್ತಮ್ಮ ಅರ್ಜುನ ಅಂತ ಬರೀತಾರೆ. ಅಷ್ಟೇ ಅಲ್ಲ ಸ್ವಾಮಿ, ಹಿಂದೆ ನಾನು ಅರ್ಜುನನಾಗಿದ್ದಾಗ ವೈಭವ, ಇನ್ನೊಂದು ಮಾತು ಹೇಳುತ್ತಾರೆ, ನಾನು ಹಿಂದೆ ನಾನಾ ದುಷ್ಟರಾದ ಮತದವರನ್ನು ಖಂಡನೆ ಮಾಡಿದಾಗ ಮೆರೆದ ವೈಭವ ಅಂತಾರೆ. ದೇತೀರ್ಥರಾಗಿ ಮೆರೆದ ವೈಭವ ನೆನಪು ಮಾಡಿಕೋ ಹರಿಯೇ, ನೀನೇ ಮಾಡಿಸಿದ್ದು, ನನ್ನ ಉದ್ಧಾರ ಮಾಡಯ್ಯ ಅಂತ ಕೇಳಿಕೊಳ್ತಾರೆ. ದೇತೀರ್ಥರ ಒಂದಂಶ ಇಲ್ಲಿ ಬಂದು ಸಾಧನೆ ಮಾಡಿಕೊಂಡು ಹೋಗಿದ್ದಾರೆ. ಮತ್ತೆ ಸುಧಾ ಗ್ರಂಥ ನಮಗೆ ಮಾನ್ಯ, ಸುಧಾ ಅಂದ ಕೂಡಲೇ ಒಂದು ಮೈಲ್ ದೂರದಿಂದ ಹೆಜ್ಜೆ ನಮಸ್ಕಾರ ಹಾಕ್ತೇವೆ. ಮತ್ತೆ ಅವರೇ ಬರದಂತಹ ಸುಳಾಮಿಗೆ ಸಲ್ಯೂಟ್ ಮಾಡಿ ಹೊರಟೋದ್ರೆ ನಮ್ಮ ಪರಿಸ್ಥಿತಿ ಏನು? ಅದ್ಭುತವಾದ ಉಪಾಸನೆ. ಕನ್ನಡದಲ್ಲಿ ಕೊಟ್ಟದ್ದು ತಪ್ಪೇ, ಅದೇ ಸಂಸ್ಕೃತದಲ್ಲಿ ಬರೆದಿದ್ರೆ ತಲೆ ಮೇಲೆ ಇಟ್ಟುಕೊಂಡು ಓ ಮಂಗಳಾರತಿ ಮಾಡ್ತಾ ಇದ್ವು. ವಿಷಯಕ್ಕೆ ಯಾಕೆ ಪ್ರಾಧಾನ್ಯತೆ ಇಲ್ಲ, ಭಾಷೆಗೆ ಮಾತ್ರ ಪ್ರಾಧಾನ್ಯತೆ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಹೇಳ್ತಾರೆ, ಚಂದ್ರಶತಾನನ ಕುಂದ ಸುಹಾಸ ವಂದಿತ ದೈವತ ಆನಂದ ಸಂಪೂರ್ಣ ಎಂದೆಂದು ಬಿಡದೆ